मन्दतीत्मत्वं वदेतापत्रयापहं मिथ्यासिद्धान्तदुध्वान्तविध्वंसनविचक्षणः चैतीत्ताख्यतने भासतां नो हुदम्बरे अत्तिकल्पितकल्पोऽयं प्रत्यर्थि गजकेसरि व्यासतीर्थगुरुर्भूयात् अस्मदिष्टातसिद्धये तपोविद्याविरक्त्यादि सद्गुणौगाकरान् वादिराजगुरुनुन्दे ऐग्रीप्ताश्रयान् पूज्याय राघवेन्द्राय सच्चिधर्मरताय च पतितां कल्पवृक्षाय नमतां कामधेनवे दुर्वायुध्वान्तरवये वैष्णवेन्द्रीवरेन्दवे श्रीराघवेन्द्रगुरवे नमोत्यन्दयालवे आपादमणिपर्यन्तं गुरूणामाप्यं स्मरेत् तेन विघ्नः प्रणश्यन्ति सिद्ध्यन्त मनोरथाः। हरिः ओं श्रीगुरुभ्यो नमः। ಹರಿಕಥಾಮೃತಸಾರಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ನಾವು ನೈವೇದ್ಯ ಸಮರ್ಪಣ ಸಂಧಿಯಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ 11-12 ಕೂಡ ಸ್ವಲ್ಪ ನೋಡಿದ್ದೀವಿ, ಮತ್ತು ಆ 12ನೇ ಪದ್ಯ ಸ್ವಲ್ಪ ರೀಕ್ಯಾಪ್ ಮಾಡಿಬಿಟ್ಟು 13-14 ಪದ್ಯಗಳಿಗೆ ಹೋಗೋಣ. ಇಲ್ಲಿ 12ನೇ ಪದ್ಯದಲ್ಲಿ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ, ಭಗವಂತ ನಮ್ಮನ್ನು ಹೇಗೆ ಕಾಪಾಡ್ತಾನೆ ಅಂಥೇಳಿ. ಕ್ಲೇಶ ಮೋಹ ಜ್ಞಾನ ದೋಷ ವಿನಾಶಕ ವಿರಿಂಚಂಡದೊಳಗ ಆಕಾಶದೋಪಾದಿಯಲ್ಲಿ ತುಂಬಿಹನೆಲ್ಲ ಕಾಲದಲ್ಲಿ ಘಾಸಿಗೊಳ್ಳಸದೆ ತನ್ನವರ ನಾಯಾಸ ಸಂರಕ್ಷಿಸುವ ಮಹಾಕರುಣಾ ಸಮುದ್ರ ಪ್ರಸನ್ನವದನಾಂಬೋಜ ವೈರಾಜ ಸುರರಾಜ ಅನ್ನುವ ಪಾಠವೂ ಇದೆ. ವೈರಾಜ ಸುರರಾಜ ಎರಡು ಪಾಠಗಳು, ಅದರಲ್ಲಿ ವೈರಾಜ ಅನ್ನೋ ಪಾಠ ಸ್ವಲ್ಪ ಚೆನ್ನಾಗಿ, ಸುರರಾಜ ಅಂದರೂ ದೇವತೆಗಳಿಗೆ ಒಡೆಯನಾದವನು, ವೈರಾಜ ಅಂದರೆ ವಿರಾಟ್ ರಾಜ, ವಿರಾಟ್ ಅನ್ನುವ ಶಬ್ದದಿಂದ ವೈರಾಜ ಅಂದರೆ ವಿರಾಟ್ ಸ್ವರೂಪ ಅಂತ ಅರ್ಥ. ವೈ ವಿರಾಟ್ ವೈರಾಟ್ ವೈರಾಜ ವೈರಾಟ್ ವೈರಾಟ್ ವಿರಾಟ್, ಸೊ ವೈರಾಜ ಅಂದರೆ ವಿರಾಟ್ ಸ್ವರೂಪನಾದ ಭಗವಂತ ಅಂಥೇಳಿ. ಆ ಭಗವಂತ ಹೇಗೆ ನಮ್ಮನ್ನು ಕಾಪಾಡುವ ರೀತಿ ಹೇಗಿರುತ್ತೆ ಅನ್ನೋದನ್ನು ನೈವೇದ್ಯ ಸಮರ್ಪಣ ಮಾಡುವಾಗ, ನೈವೇದ್ಯ ನಾವು ಭಗವಂತನಿಗೆ ಸಮರ್ಪಣ ಮಾಡಿ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ, ಅದರಲ್ಲಿ ಯಾವ ವಿಧವಾದ ವಿಷಸದೃಶವಾದ ಪದಾರ್ಥಗಳಿದ್ದರೂ ಕೂಡ ಅದು ಭಗವಂತನ ಒಂದು ಅನುಗ್ರಹದಿಂದ ನಮಗೆ ಯಾವ ತೊಂದರೆಯನ್ನು ಇಲ್ಲದೆ ಮಾಡುವಂತಹದ್ದು. ಆ ಭಗವಂತನಿಗೆ ನೈವೇದ್ಯ ಮಾಡಿದರೆ ಅವನು ಸೂಕ್ಷ್ಮವಾಗಿ ಅದನ್ನು ಸ್ವೀಕಾರ ಮಾಡಿ ಅದರ ಒಳಗಿರುವ ವಿಷ ಪ್ರಭಾವಗಳನ್ನೆಲ್ಲ ತೆಗೆದುಬಿಟ್ಟು ನಮಗೆ ಅಮೃತಮಯವಾಗಿ ಮಾಡಿ ಆ ಆಹಾರವನ್ನು ನಮಗೆ ಕೊಟ್ಟು ನಮ್ಮಿಂದ ಉಣ್ಣುತ್ತಾನೆ ಅಂದರೆ ಭಗವಂತ ಅವುಗಳನ್ನೇ ನಮ್ಮ ಒಳಗೆ ಅವನು ಬಿಂಬರೂಪನಾಗಿದ್ದು ಅವನು ನಮಗೆ ಆ ಉಣ್ಣುವ ಸಾಮರ್ಥ್ಯವನ್ನು ಕೊಡ್ತಾನೆ, ನಾವು ಅದನ್ನು ಸ್ವೀಕಾರ ಮಾಡುವಂತೆ ಅದು ನಮಗೆ ಜೀರ್ಣವಾಗುವಂತೆ ಮಾಡ್ತಾನೆ ಭಗವಂತ. ಸೊ ಅಲ್ಲಿ ನೈವೇದ್ಯ ಸಮರ್ಪಣೆ ಮಾಡುವಾಗ ಆ ನೈವೇದ್ಯದ ಮೂಲಕವಾಗಿ ಭಗವಂತನಿಗೆ ಸಮರ್ಪಿಸುವ ಮೂಲಕವಾಗಿ ಆಹಾರದ ವಿಷ ಪ್ರಭಾವಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಅಷ್ಟೇ ಅಲ್ಲದೆ ಅವನು ಎಲ್ಲ ವಿಧವಾದ ರಕ್ಷಣೆಗಳನ್ನು ನಮ್ಮ ಮಾಡ್ತಾನೆ. ಆಹಾರದ ಮೂಲಕವಾಗಿ ಬರುವ ತೊಂದರೆ ಇಲ್ಲದೆ ಮಾಡುವುದು ಮಾತ್ರವಲ್ಲ, ಜೀವನದಲ್ಲಿ ಬರುವ ಎಲ್ಲ ವಿಧವಾದ ತೊಂದರೆಗಳಿಂದಲೂ ನಮ್ಮನ್ನು ಕಾಪಾಡ್ತಾನೆ ಭಗವಂತ. ಯಾವಾಗ ಆದರೆ ನಾವು ಅವನಿಗೆ ಶರಣಾಗ್ತೀವೋ ಆವಾಗ ಮಾಡ್ತಾನೆ. ಅಲ್ಲಿ ಹೇಳ್ತಾ ಇದ್ದಾರೆ, ಕ್ಲೇಶ ಮೋಹ ಅಜ್ಞಾನ ದೋಷ ವಿನಾಶಕ, ಭಗವಂತ ಇವುಗಳನ್ನೆಲ್ಲ ನಾಶ ಮಾಡ್ತಾನೆ. ಕ್ಲೇಶ ಅಂದರೆ ದುಃಖ ಹುಟ್ಟಿಸುವಂತಹ ವಿಷಯಗಳು, ಕ್ಲೇಶ ಯಾವುದು ನಮಗೆ ದುಃಖವನ್ನು ಉಂಟು ಮಾಡುತ್ತೆ ಅವೆಲ್ಲವೂ ಕ್ಲೇಶಗಳು, ಕಷ್ಟಗಳು. ಆ ಕ್ಲೇಶಗಳನ್ನು ಅವನು ನಾಶ ಮಾಡ್ತಾನೆ, ಕಷ್ಟಗಳನ್ನು ನಾಶ ಮಾಡ್ತಾನೆ, ಮೋಹವನ್ನು ನಾಶ ಮಾಡ್ತಾನೆ. ಮೋಹ ಮುಗ್ಧ ಅಂದರೆ ನಮಗೆ ಮೋಹ ಬಂದಾಗ ನಾವು ಸರಿಯಾಗಿ ಆಲೋಚನೆ ಮಾಡುವ ಸಾಮರ್ಥ್ಯ ಹೊರಟೋಗುತ್ತೆ. ಅಜ್ಞಾನ ಮೋಹ ಎರಡನ್ನು ಪ್ರಯೋಗ ಮಾಡಿದ್ದಾರೆ. ವ್ಯತ್ಯಾಸ ಏನು? ಮೋಹ ಅಜ್ಞಾನ, ಅಜ್ಞಾನ ಅಂದರೆ ನಮಗೇನು ತಿಳಿದಿಲ್ಲ ಅದು ಅಜ್ಞಾನ. ವಿ ಡೋಂಟ್ ಇವನ್ ನೋ ವಾಟ್ ಇಟ್ ಈಸ್, ಏನೂ ತಿಳಿಯದೇ ಇರುವ ದಶ ಅದು ಅಜ್ಞಾನ. ಆದರೆ ನಮಗೆ ಏನೋ ಕೆಲವು ಸ್ವಲ್ಪ ವಿಷಯಗಳು ತಿಳಿದಿದ್ದು ನಮಗೆ ಉಪಯೋಗಕಾರಿ ಆಗೋದಿಲ್ಲ. ಅದರಿಂದ ನಮಗೆ ಯಾವುದೇ ಒಂದು ವಿಧವಾದ ಮೋಹದಿಂದ ತಿಳಿದ ವಿಷಯಗಳು ಕೂಡ ಗೊತ್ತಾಗದೆ ಮಾಡುವಂಥದ್ದು ಅದೇ ಅಜ್ಞಾನ. ತಿಳಿಯದೇ ಇರುವುದು ಮೋಹ, ತಿಳಿದದ್ದು ಕೂಡ ನಮಗೆ ಉಪಯೋಗಕರವಾಗದೇ ಇರುವಂತೆ ಮಾಡುವುದು ಅದು ಮೋಹ. ಮೋಹಬುದ್ಧಿ ಬಂದರೆ ಅದು ಮುಚ್ಚಿಟ್ಟುವಂತೆ, ಅಂದರೆ ಜ್ಞಾನ ಇದೆ ಅದನ್ನು ಮುಚ್ಚಿಬಿಡುತ್ತೆ ಮೋಹ. ಅಜ್ಞಾನ ಜ್ಞಾನವೇ ಇಲ್ಲದೆ ಇರುವ ದಶೆ. ಸೊ ಈ ವಿಧವಾದ ಎರಡು ದಶೆಗಳು, ಜ್ಞಾನವೇ ಇಲ್ಲದಿರುವುದು, ಜ್ಞಾನವಿದ್ದರೂ ಅದು ಮುಚ್ಚಿಕೊಂಡು ಹೋಗುವುದು, ಎರಡರಿಂದಲೂ ಭಗವಂತ ನಮ್ಮನ್ನು ಕಾಪಾಡ್ತಾನೆ. ಈ ವಿಧವಾಗಿ ಕ್ಲೇಶಗಳಿಂದ, ಮೋಹದಿಂದ, ಅಜ್ಞಾನದಿಂದ ಇವೆಲ್ಲ ಕೂಡ ನಾಶಕ ಅಂಥೇಳಿ. ವಿನಾಶಕ ಅನ್ನೋದು ಎಲ್ಲದಕ್ಕೂ ಅನ್ವಯ ಮಾಡ್ಕೋಬಹುದು, ಪ್ರತಿಯೊಂದಕ್ಕೂ ಏಕೈಕ ಅನ್ವಯ. ಅಂದರೆ ಹೇಗಂದರೆ ಕ್ಲೇಶ ಮೋಹ ಜ್ಞಾನ ದೋಷ ವಿನಾಶಕ ಅಂದರೆ ಕ್ಲೇಶ ವಿನಾಶಕ, ಮೋಹ ವಿನಾಶಕ, ಅಜ್ಞಾನ ವಿನಾಶಕ, ದೋಷ ವಿನಾಶಕ. ದೋಷ ವಿನಾಶಕ ಅಂದರೆ ಏನು ದೋಷಗಳು? ಎಲ್ಲ ದೋಷಗಳನ್ನು ತೆಗಿತಾನಂತಲ್ಲ, ಯಾಕಂದರೆ ಯಾವ ದೋಷವೂ ಇಲ್ಲದೆ ಇರುವುದು ಭಗವಂತ ಮಾತ್ರ. ನಮಗಿರುವ ಪ್ರತಿಯೊಂದು ದೋಷವನ್ನು ತೆಗಿತಾನಂತಲ್ಲ, ನಮಗೆ ತೊಂದರೆ ಕೊಡುವಂತಹ ದೋಷಗಳು. ಅಂದರೆ ಉದಾಹರಣೆಗೆ ನಾವು ಪಾಪಗಳನ್ನು ಮಾಡ್ತೀವಿ, ಪಾಪಗಳ ಮೂಲಕವಾಗಿ ನಮಗೆ ಆ ಪಾಪಗಳಿಗೆ ಭಗವಂತ ನಮಗೆ ಶಿಕ್ಷೆ ಕೊಡ್ತಾನೆ. ಆ ಪಾಪಗಳನ್ನು ನಾವು ಅನುಭವಿಸಬೇಕಾಗಿ ಬರುತ್ತೆ, ಆ ಪಾಪದ ಫಲವನ್ನು ಅನುಭವಿಸಬೇಕಾಗಿ ಬರುತ್ತೆ. ಆ ಅವು ನಮಗೆ ದೊಡ್ಡ ದೋಷಗಳು, ಅಂತಹ ದೋಷಗಳನ್ನು ಇಲ್ಲದೆ ಮಾಡ್ತಾನೆ. ಅಂದರೆ ನಮಗೆ ಎಲ್ಲ ವಿಧವಾದ ದೋಷಗಳಲ್ಲ, ನಮಗೆ ಸಾಧನೆಗೆ ಅನುಕೂಲವಾಗಿ ಇರುವಂತೆ ಮಾಡ್ತಾ, ಸಾಧನೆಗೆ ಆತಂಕಕರವಾದಂತಹ ಅಬ್ಸ್ಟ್ರಕ್ಷಕಲ್ ಆಗಿರುವಂತಹ ಆ ವಿಷಯಗಳು ಯಾವುದಿದೋ ಅವೆಲ್ಲವೂ ಕೂಡ ದೋಷಗಳು. ಅದರಿಂದ ನಮ್ಮನ್ನು ಆ ದೋಷಗಳ ಇಲ್ಲದೆ ಮಾಡಿ ನಮ್ಮನ್ನು ಕಾಪಾಡ್ತಾನೆ. ಆದ್ದರಿಂದ ಇವೆಲ್ಲದರ ವಿನಾಶಕ, ಕ್ಲೇಶ ವಿನಾಶಕ, ಮೋಹ ವಿನಾಶಕ, ಅಜ್ಞಾನ ವಿನಾಶಕ, ದೋಷ ವಿನಾಶಕ ಆ ಭಗವಂತ ನಮಗೆ ಇರುವ ದೋಷಗಳನ್ನು ದೂರ ಮಾಡುವಂದ್ರೆ ಪಾಪ ರೂಪವಾದ ದೋಷಗಳನ್ನು ದೂರ ಮಾಡ್ತಾನೆ. ಅದರ ಫಲಗಳು ನಮಗೆ ಬರದೇ ಇರುವಂತೆ ಕಾಪಾಡ್ತಾನೆ ಭಗವಂತ ಅಂತೇಳಿ. ವಿನಾಶಕನಾದವನು ಅವನು, ಎಂಥವನು? ವಿರಿಂಚಾಂಡದೊಳಗೆ ಆಕಾಶದ ಉಪಾಧಿಯಲ್ಲಿ ತುಂಬಿಹನು ಎಲ್ಲ ಕಾಲದಲ್ಲಿ. ಭಗವಂತ ನಮ್ಮ ಪ್ರತಿಯೊಂದು ಜೀವದ ಹೃದಯಾಕಾಶದ ಒಳಗಿದ್ದಾನೆ. ಪಿಂಡಾಂಡದಲ್ಲಿ, ಪಿಂಡಾಂಡದಲ್ಲಿ ಒಂದು ಆಕಾಶ, ಅದೇ ನಮ್ಮ ಹೃದಯ ಆಕಾಶ. ನಮ್ಮ ಪಿಂಡಾಂಡದ ಒಳಗೆ, ನಮ್ಮ ದೇಹದ ಒಳಗಿರುವ ಆಕಾಶ ಯಾವುದು? ಹೃದಯಾಕಾಶದ ಒಳಗೆ ಭಗವಂತ ಬಿಂಬರೂಪನಾಗಿ ಅಲ್ಲಿ ನಿಂತಿದ್ದು ನಮ್ಮನ್ನು ಕಾಪಾಡ್ತಾನೆ. ಈ ವಿಧವಾಗಿ ಅವನು ಆಕಾಶ ಸ್ವ ವಿರಿಂಚಾಂಡದೊಳಗೆ, ವಿರಿಂಚಿ ಅಂದ್ರೆ ಬ್ರಹ್ಮ, ವಿರಿಂಚಾಂಡ ಅಂದ್ರೆ ಬ್ರಹ್ಮಾಂಡ. ಈ ಬ್ರಹ್ಮಾಂಡದ ಒಳಗೆ ಭಗವಂತ ಆಕಾಶದ ಉಪಾಧಿಯಲ್ಲಿ, ಏನು ಬ್ರಹ್ಮಾಂಡದ ಒಳಗಿರುವ ಆಕಾಶ ಎಂತ? ಬ್ರಹ್ಮಾಂಡವೆಲ್ಲವೂ ಆಕಾಶ ತುಂಬಿದೆ. ಹೇಗಾದರೆ ಬ್ರಹ್ಮಾಂಡ ಎಲ್ಲವೂ ಆಕಾಶ ತುಂಬಿದು, ಹಾಗೆ ನಮ್ಮ ಒಳಗಿರುವ ಪಿಂಡಾಂಡದ ಒಳಗಿರುವ ಎಲ್ಲ ಆಕಾಶ, ಎವ್ರಿ ಸ್ಪೇಸ್ ಬಿಟ್ ವಿಚ್ ಇಸ್ ಇನ್ ಸೈಡ್ ಅವರ್ ಬಾಡಿ, ಅವೆಲ್ಲದರಲ್ಲಿಗೂ ತುಂಬಿದ್ದಾನೆ ಭಗವಂತ. ಅದಕ್ಕೆ ಹೇಳ್ತಾ ಇದ್ದಾರೆ, ಸೊ ಆಕಾಶದ ಉಪಾಧಿಯಲ್ಲಿ ಬ್ರಹ್ಮಾಂಡದ ಒಳಗೆ ಆಕಾಶ ಹೇಗೆ ತುಂಬಿದೋ, ನಮ್ಮ ಪಿಂಡಾಂಡದ ಒಳಗೂ ಭಗವಂತ ತುಂಬಿದ್ದಾನೆ. ಅಲ್ಲಿ ನಮಗೆ ಆಕಾಶದಲ್ಲಿರುವ ಸೂರ್ಯ ನಮಗೆ ಅಜ್ಞಾನ ಅಂದ್ರೆ ಕತ್ತಲನ್ನು ದೂರ ಮಾಡಿ ಜ್ಞಾನ ಕೊಡ್ತಾನೆ. ಹಾಗೆ ಭಗವಂತ ನಮ್ಮ ಒಳಗಿರುವವನು ಆ ಹೃದಯಾಕಾಶದ ಸೂರ್ಯದಂತೆ ನಿಂತು ಅವನು ಕ್ಲೇಶವನ್ನು ನಾಶ ಮಾಡ್ತಾನೆ, ದುಃಖಗಳನ್ನು ನಾಶ ಮಾಡ್ತಾನೆ. ಮೋಹ, ಅಜ್ಞಾನ, ದೋಷ ಇವೆಲ್ಲವನ್ನು ಭಗವಂತ ನಾಶ ಮಾಡಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಇದೆಲ್ಲವೂ ಹೇಳ್ತಾ ಇದ್ದಾರೆ, ಈ ವಿಧವಾಗಿ ಬ್ರಹ್ಮಾಂಡದ ಒಳಗೆ ಆಕಾಶದಂತೆ ನಿಂತು ಭಗವಂತ ತುಂಬಿದ್ದಾನೆ. ಹೇಗಾದರೆ ಆಕಾಶ ಬ್ರಹ್ಮಾಂಡವೆಲ್ಲವೂ ವ್ಯಾಪ್ತವಾಗಿರುತ್ತೆ, ಭಗವಂತ ನಮ್ಮ ಪಿಂಡಾಂಡವೆಲ್ಲವೂ ವ್ಯಾಪ್ತವಾಗಿದ್ದಾನೆ, ಬ್ರಹ್ಮಾಂಡವೆಲ್ಲವೂ ವ್ಯಾಪ್ತವಾಗಿದ್ದಾನೆ, ಇಡೀ ಜಗತ್ತಿನ ಅಣುವಣುವಿನಲ್ಲಿಯೂ ಭಗವಂತ ವ್ಯಾಪ್ತನಾಗಿದ್ದಾನೆ. ಸೊ ಆಗ ವ್ಯಾಪ್ತನಾಗಿರುವ ಭಗವಂತ ಏನು ಮಾಡ್ತಾನೆ? ಘಾಸಿಗೊಳಿಸದೆ ತನ್ನವರ ಅನಾಯಾಸ ಸಂರಕ್ಷಿಸುವ ಮಹಾಕರುಣಾ ಸಮುದ್ರ ಪ್ರಸನ್ನ ವದನಾಂಬೋಧ ವೈರಾದ. ಅವನು ಘಾಸಿಗೊಳಿಸದೆ ನಮಗೆ ಆಯಾಸ ಬರದೆ, ನೋಡ್ರಿ ನಮಗೆ ಆಯಾಸ ಬರುವುದು ಎರಡು ಅನೇಕ ವಿಧವಾದ ಕಾರಣಗಳಿದೆ. ಬ್ರಾಡ್ ಕ್ಯಾಟಗರೀಸ್ ಅಂದರೆ ಎರಡು ಬ್ರಾಡ್ ಕ್ಯಾಟಗರೀಸ್ನಲ್ಲಿ ನಮಗೆ ಆಯಾಸ ಬರುತ್ತೆ. ಒಂದು, ನಮಗೆ ನಾವೇ ಆಯಾಸ ತಂದುಕೊಳ್ತೀವಿ. ಯಾಕೆ? ಯಾವುದೋ ಒಂದು ಸಾಧಿಸಬೇಕಂತ ಹೇಳಿ ಕಷ್ಟಪಡ್ತೀವಿ, ವಿ ಟೇಕ್ ಲಾಟ್ ಆಫ್ ಎಫರ್ಟ್. ನಾವು ಮೈ ಬುಗ್ಗಿಸಿಕೊಂಡು ಅದನ್ನು ನಾವು ಮಹಾಪ್ರಯತ್ನ, ದೊಡ್ಡ ಪ್ರಯತ್ನ ಮಾಡಿದಾಗ ನಮಗೆ ಘಾಸಿ ಉಂಟಾಗತ್ತೆ. ಆ ಘಾಸಿ ಬರದೆ ಪರಮಾತ್ಮ ಕಾಪಾಡ್ತಾನೆ. ಅಂದರೆ ನಮ್ಮಿಂದ ನಮಗೆ ಬರುವ ಆಯಾಸವಿಲ್ಲದೆ ಮಾಡುವುದು ಅದು ಒಂದು. ನಮ್ಮಿಂದ ನಮಗೆ ಬರುವ ಆಯಾಸ ಯಾವುದು? ನಾವು ಕಷ್ಟಪಟ್ಟು ಮಾಡಿದರೆ ಬರುವ ಆಯಾಸ, ಅದು ಒಳ್ಳೆಯ ಆಯಾಸವೇ, ಆದರೆ ಅದು ಕೂಡ ನಮಗೆ ಸ್ವಲ್ಪ ಕಷ್ಟ ಕೊಡುತ್ತೆ. ನಮ್ಮಿಂದ ಎಲ್ಲ ಕಾರ್ಯಗಳನ್ನು ಮಾಡಿಸಿ ಅದರ ಮೂಲಕವಾಗಿ ಬರುವ ಆಯಾಸವೂ ಇಲ್ಲದೆ ಮಾಡ್ತಾನೆ ಭಗವಂತ. ಆದ್ದರಿಂದ ಘಾಸಿಗೊಳಿಸದೆ ನಮ್ಮ ಸಾಧನಗಳಿಗೆ ಸಾಧನಾರೂಪಕವಾದ ಯಾವ ಒಂದು ಎಫರ್ಟ್ ಇದೋ ಅದರಿಂದ ನಮಗೆ ಆಯಾಸ ಬರದೇ ಕಾಪಾಡ್ತಾನೆ ಭಗವಂತ. ಘಾಸಿಗೊಳಿಸದೆ, ಘಾಸಿ ಇಲ್ಲದೆ ಮಾಡ್ತಾನೆ ಭಗವಂತ. ಅಷ್ಟೇ ಅಲ್ಲದೆ ತನ್ನವರ ಅನಾಯಾಸ ಸಂರಕ್ಷಿಸುವ ಭಗವಂತ, ಅವನು ಯಾರಿಗೂ ಆಯಾಸವಿಲ್ಲದೆ ಮಾಡುವ ಸಾಮರ್ಥ್ಯ ಅವನಿಗೆ ಯಾಕಿದೆ ಅಂತ ಹೇಳಿದರೆ, ಅವನಿಗೆ ಆಯಾಸವಿಲ್ಲ ಅಂದರೆ ಅವನು ಆಯಾಸವನ್ನು ಕಂಟ್ರೋಲ್ ಮಾಡುವವನು, ಎಲ್ಲರ ಆಯಾಸವನ್ನು ಅವನು ಕಂಟ್ರೋಲ್ ಮಾಡ್ತಾನೆ. ಆದ್ದರಿಂದ ಅವನಿಗೆ ಯಾವತ್ತೂ ಆಯಾಸವಿಲ್ಲ, ಅಪ್ರಾಕೃತನಾದ ಭಗವಂತನಿಗೆ ಆಯಾಸವಿಲ್ಲ, ಅನಾಯಾಸ ಮಾಡ್ತಾನೆ. ಸೊ ಆದ್ದರಿಂದ ಆಯಾಸವಿಲ್ಲದೆ ಭಗವಂತ ತನ್ನವರನ್ನು, ಇಲ್ಲಿ ತನ್ನವರನ್ನು ಆಯಾಸ ಅಲ್ಲ, ತನ್ನವರ ಅನಾಯಾಸ ಬಿಡಿಸಬೇಕಾಗಿದ್ದು, ತನ್ನ ಭಕ್ತರನ್ನು ಅನಾಯಾಸ, ಯಾವ ಆಯಾಸವೂ ಇಲ್ಲದೆ, ಯಾವ ಕಷ್ಟವೂ ಇಲ್ಲದೆ, ಗೊಂದಲಗಳಿಲ್ಲದೆ ಭಗವಂತ ಘಾಸಿಗೊಳ್ಳುತ್ತದೆ. ತನ್ನ ಭಕ್ತರಿಗೆ ಘಾಸಿ ಬರದಂತೆ ಮಾಡಿ ಏನು ಮಾಡ್ತಾನೆ, ಸಂರಕ್ಷಣೆ ಮಾಡ್ತಾನೆ. ಅವನು ಎಂಥವನು, ಮಹಾಕರುಣಾ ಸಮುದ್ರ, ಬಹಳ ದಯಾ ಸಮುದ್ರನಾದವನು, ದಯದಿಂದ ತುಂಬಿದ್ದಾನೆ ಭಗವಂತ. ಪ್ರಸನ್ನ ವದನಾಂಬೋಧ, ಯಾವತ್ತೂ ಪ್ರಸನ್ನ ಮುಖದಿಂದ ತನ್ನ ಭಕ್ತರನ್ನು ಸಲಹುತ್ತಾನೆ. ಆದ್ದರಿಂದ ಪ್ರಸನ್ನ ವದನ ಮುಖ ಅಂಬೋದ ಅಂದ್ರೆ ಕಮಲ, ಪ್ರಸನ್ನವಾದ ಮುಖ ಕಮಲ ಉಳ್ಳವನಾಗಿದ್ದಾನೆ. ವೈರಾಜ, ಇಲ್ಲಿ ವೈರಾಜ ವಿರಾಟ್ ಸ್ವರೂಪ, ಸುರರಾಜ ದೇವತೆಗಳಿಗೆ ಒಡೆಯ, ಆದ್ರೆ ಆದ ಆ ಭಾವಕ್ಕಿಂತ ವೈರಾಜ, ವೈರಾಜ ಅಂದ್ರೆ ವಿರಾಟ್ ಸ್ವರೂಪ ಅಂದ್ರೆ ಈ ಬ್ರಹ್ಮಾಂಡ ಎಲ್ಲವೂ ವ್ಯಾಪ್ತನಾಗಿರುವ ಭಗವದ್ ರೂಪಗಳ ಚಿಂತನೆಯನ್ನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದಾರಾದ್ದರಿಂದ ಜಗನ್ನಾಥದಾಸರು ವೈರಾಜ ಅನ್ನುವ ಪದವೇ ಅವರು ಪ್ರಯೋಗ ಮಾಡಿರಬೇಕು. ಆಮೇಲೆ ಪಾಠಾಂತರಗಳ ಮೂಲಕವಾಗಿ ಸುರರಾಜ ಇತ್ಯಾದಿ ಶಬ್ದಗಳು ಬಂದು ಸೇರಿವೆ. ಆದರೆ ಭಗವಂತ ವಿರಾಟ್ ಸ್ವರೂಪನಾದವನು, ಅಂದರೆ ಈ ಸಮಸ್ತ ಇಡೀ ಬ್ರಹ್ಮಾಂಡದ ಒಳಗೆ ವ್ಯಾಪ್ತನಾಗಿರುವ ಒಂದು ರೂಪದಿಂದ ಅವನು ಅನೇಕ ರೂಪಗಳಲ್ಲಿದ್ದಾನೆ. ಒಂದು ರೂಪ ಎಲ್ಲ ಬ್ರಹ್ಮಾಂಡದ ಒಳಗೆ ವ್ಯಾಪ್ತನಾಗಿದ್ದು ತನ್ನ ಭಕ್ತರನ್ನು ಕಾಪಾಡ್ತಾನೆ, ಸಂರಕ್ಷಣೆ ಮಾಡ್ತಾನೆ, ಅದನ್ನು ಹೇಳ್ತಾ ಇದ್ದಾರೆ. ಸೊ ಘಾಸಿಗೊಳ್ಳಸದೆ ತನ್ನವರ ಅನಾಯಾಸ ಸಂರಕ್ಷಿಸುವ ಮಹಾಕರುಣಾ ಸಮುದ್ರ, ಪ್ರಸನ್ನ ವದನ ಅಂಬೋದ, ಪ್ರಸನ್ನವಾದ ಅಂದ್ರೆ ಶಾಂತವಾದಂತಹ, ವದನ ಅಂದ್ರೆ ಮುಖ, ಅಂಬೋದ ಅಂದ್ರೆ ಕಮಲ, ಶಾಂತವಾದ ಮುಖ ಕಮಲ ಉಳ್ಳವನಾಗಿದ್ದಾನೆ, ವಿರಾಟ್ ಸ್ವರೂಪನಾಗಿದ್ದಾನೆ. ಅಂತಹ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತದೆ. ಕ್ಲೇಶ ಮೋಹ ಜ್ಞಾನ ದೋಷ ವಿನಾಶಕ ವಿರಿಂಚಾಂಡದೊಳಗೆ ಆಕಾಶದ ಉಪಾಧಿಯಲ್ಲಿ ತುಂಬಿಹನು ಎಲ್ಲ ಕಾಲದಲ್ಲಿ ತುಂಬಿದ್ದಾನೆ. ಘಾಸಿಗೊಳ್ಳಿಸದೆ ತನ್ನ ಭಕ್ತವರಿಗೆ ಘಾಸಿ ಇಲ್ಲದೆ ಮಾಡಿ ತನ್ನವರ ಅನಾಯಾಸ ಸಂರಕ್ಷಿಸುವ ಮಹಾಕರುಣಾ ಸಮುದ್ರ ಪ್ರಸನ್ನ ವದನಾಂಬುಧ ವೈರಾಜ ಅಂಥೇಳಿ ಇಲ್ಲಿ ಆ ಭಗವಂತನ ಒಂದು ಗುಣಚಿಂತನೆಯನ್ನು ಮಾಡಿದ್ದಾರೆ. ಮಾಡಿದ ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ 13ನೇ ಪದ್ಯದಲ್ಲಿ ಒಂದು ಸುಂದರವಾದ ಒಂದು ಭಾವನೆಯನ್ನು ಕೊಡ್ತಾ ಇದ್ದಾರೆ. ಕನ್ನಡಿಯ ಕೈ ಪಿಡಿದು ನೋಳ್ಪಣ, ಕಣ್ಣುಗಳು ಕಂಡಲ್ಲಿ ಎರಗದೆ, ತನ್ನ ಓಲ್ ಪ್ರತಿಬಿಂಬ ಕಂಬುವ ದರ್ಪಣವ ಬಿಟ್ಟು, ಅದೇ ಧನ್ಯರು ಇಲೆಯೊಳಗೆ ಎಲ್ಲ ಕಡೆಯಲ್ಲಿ ನಿನ್ನ ರೂಪವ ನೋಡಿ ಸುಖಿಸುತ್ತ ಸನ್ನುತಿಸುತ್ತ ಆನಂದ ವಾರಿಧಿಯೊಳಗೆ ಮುಳುಗಿಹರು. ಅಂದ್ರೆ ನೋಡ್ರಿ, ಜ್ಞಾನಿಗಳಿದ್ದಾರೆ, ಜ್ಞಾನಿಗಳು ಭಗವಂತನನ್ನು ನೋಡುವ ರೀತಿ, ಆ ನೋಡಿದ ಮೇಲೆ ಬಾಳುವ ರೀತಿ, ಇರುವ ರೀತಿ ಎಲ್ಲವನ್ನು ಒಂದು ಸುಂದರವಾದ ಒಂದು ಉದಾಹರಣೆಯಿಂದ ಹೇಳ್ತಾ ಇದ್ದಾರೆ. ಕನ್ನಡಿ ಮಿರರ್, ನಾವು ಕನ್ನಡಿಯಲ್ಲಿ ಕೈ ಪಿಡಿದು ಅದರಲ್ಲಿ ಕೈಯಲ್ಲಿ ಹಿಡ್ಕೊಂಡು ನಾವು ನೋಡ್ಪಣ, ಯಾರು ನೋಡ್ತಾನೋ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬವನ್ನು ಒಬ್ಬರು ನೋಡ್ಕೊಳ್ತಾ ಇದ್ದಾನೆ. ನೋಡಿದಾಗ ಆ ಪ್ರತಿಬಿಂಬವನ್ನು ನೋಡುವ ವ್ಯಕ್ತಿ ಹೇಗಿರ್ತಾನೆ, ಕನ್ನಡಿಯನ್ನು ನೋಡು ಅಂದ್ರೆ ಕನ್ನಡಿ ಮೇಲೆ ಕಾನ್ಸಂಟ್ರೇಷನ್ ಇರೋದಿಲ್ಲ ಅವನ ಕಾನ್ಸಂಟ್ರೇಷನು. ಒಂದ ತಲೆ ಬಾಚ್ಕೋಬಹುದು, ಇಲ್ಲ ತಿಲಕ ಇಟ್ಕೋಬಹುದು, ಏನು ಅಲಂಕಾರ ಮುಖ ಅಲಂಕಾರ ಮಾಡ್ತಾನೆ ಮನುಷ್ಯ. ಮಾಡಿದಾಗ ಅವನು ಹೇಗೆ ಅಂತ ಹೇಳಿದ್ರೆ, ಕನ್ನಡಿಯ ಕೈ ಪಿಡಿದು, ಕನ್ನಡಿಯನ್ನು ಕೈಯಲ್ಲಿ ಹಿಡ್ಕೊಂಡು ನೋಡ್ಪಣ ನೋಡುವವನು, ಕಣ್ಣುಗಳು ಕಂಡಲ್ಲಿ ಎರಗದೆ ತನ್ನ ಓಲ್ ಪ್ರತಿಬಿಂಬ ಕಂಡಲ್ಲಿ ಅಂದ್ರೆ ಎಲ್ಲೆಲ್ಲಿ ಎಲ್ಲೆಲ್ಲೆಲ್ಲೋ ಮನಸ್ಸು ಆ ಕಣ್ಣುಗಳು ಹೋಗೋದಿಲ್ಲ. ನಾವು ಪ್ರತಿಬಿಂಬವನ್ನು ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವನ್ನು ನೋಡುವಾಗ ನಮ್ಮ ಕಣ್ಣುಗಳು, ಅವರ್ ಐಸ್ ಕಾನ್ಸಂಟ್ರೇಟ್ ಓನ್ಲಿ ಆನ್ ದ ರಿಫ್ಲೆಕ್ಷನ್ ಇನ್ ದ ಮಿರರ್. ಹೊರಗೆ ಅನೇಕ ವಸ್ತುಗಳು ಎಲ್ಲೆಲ್ಲೋ ಏನೋ ನಡೀತಾ ಇರ್ತಾರೆ, ಯಾರು ಮಾತಾಡ್ತಾ ಇದೆ ಏನೋ, ಆದರೆ ನಾವು ಕನ್ನಡಿ ಮುಂಚೆ ನಿಂತುಕೊಂಡಾಗ ನಮ್ಮ ಮನಸ್ಸೆಲ್ಲ ಆ ಕನ್ನಡಿಯಲ್ಲಿರುವ ಪ್ರತಿಬಿಂಬದ ಮೇಲೆ ಇರುತ್ತೆ. ಆ ಪ್ರತಿಬಿಂಬವನ್ನು ನೋಡಿದಾಗ ನಾವು ಸುತ್ತಮುತ್ತ ಇರೋದೆಲ್ಲ ಇಗ್ನೋರ್ ಮಾಡ್ತೀವಿ. ಸುತ್ತಮುತ್ತ ಏನೇನೋ ನಡೀತಾ ಇರುತ್ತೆ, ಯಾರು ಬಂದು ಮಾತಾಡ್ತಾರೇನೆ, ಅವರು ನಾವು ಪರಿಗ್ರಹಣೆ ಮಾಡೋದಿಲ್ಲ. ಕನ್ನಡಿಯಲ್ಲಿರುವ ನಮ್ಮ ಪ್ರತಿಬಿಂಬವನ್ನು ಮಾತ್ರ ನೋಡ್ತಾ ನಾವು ಮಾಡ್ತೀವಿ ಕೆಲಸಗಳನ್ನು. ಅಲ್ಲಿ ಹೇಳ್ತಾ ಇದ್ದ ಅದಕ್ಕೆ ಕನ್ನಡಿಯ ಕೈ, ಕನ್ನಡಿಯನ್ನು ಹಿಡ್ಕೊಂಡು ನೋಡುವವನು ಅವನ ಕಣ್ಣುಗಳು ಕಂಡಲ್ಲಿ ಎರಗದೆ ಎಲ್ಲೆಲ್ಲೋ ತಿರುಗಾಡದೆ ಆ ಕಣ್ಣುಗಳು ಏನಾಗುತ್ತೆ, ತನ್ನ ಓಲ್ ಪ್ರತಿಬಿಂಬ ಕಾಂಬುವ ದರ್ಪಣವ ಬಿಟ್ಟು. ಅವನು ಆ ದರ್ಪಣ ಕೂಡ ಅಂದ್ರೆ ಆ ಕನ್ನಡಿ ಇದೆ ನೋಡ್ರಿ, ಕನ್ನಡಿ ಒಳಗೆ ಪ್ರತಿಬಿಂಬ ನೋಡುವ ವ್ಯಕ್ತಿಯ ಮನಸ್ಥಿತಿ ಹೇಗಿರುತ್ತೆ ಅಂದರೆ, ಅವನು ಸುತ್ತಮುತ್ತ ಇರುವ ವಸ್ತುಗಳ ಮೇಲೆ ಅವನು ಧ್ಯಾನ ಇರೋದಿಲ್ಲ, ಅವನ ಧ್ಯಾಸ ಆ ಕಡೆ ಹೋಗೋದಿಲ್ಲ. ಸರಿ, ಕನ್ನಡಿಯಲ್ಲಿ ನೋಡ್ತಾ ಇದ್ದಾನಲ್ಲ, ಪ್ರತಿಬಿಂಬವನ್ನು ಕನ್ನಡಿಯನ್ನು ಎರಡನ್ನು ನೋಡ್ತಾನ ಅಂದ್ರೆ, ಕನ್ನಡಿ ಮೊದಲು ನೋಡ್ಲಿಕ್ಕೆ ಶುರು ಮಾಡಿದಾಗ ನೋಡಬಹುದು, ಆದ್ರೆ ಕನ್ನಡಿಯನ್ನು ಕೂಡ ನೋಡೋದಿಲ್ಲ. ಕನ್ನಡಿಯನ್ನು ನೋಡದೆ ಕನ್ನಡಿ ಒಳಗೆ ಇರುವ ತನ್ನ ಪ್ರತಿಬಿಂಬವನ್ನು ಮಾತ್ರ ನೋಡ್ತಾನೆ. ಆದ್ದರಿಂದ ಈ ವ್ಯಕ್ತಿಯ ಮನಸ್ಥಿತಿ ಹೇಗಿರುತ್ತೆ? ಕನ್ನಡಿಯ ಕೈ ಪಿಡಿದು ನೋಡ್ಪಣ, ಕಣ್ಣುಗಳು ಕಂಡಲ್ಲಿ ಎರಗದೆ, ಎಲ್ಲೆಲ್ಲೋ ಕಂಡಲ್ಲಿ ಕಂಡೆಲ್ಲ ಕಡೆ ಅಂದ್ರೆ ಎಲ್ಲೆಲ್ಲಿ ನೋಡ್ತಾನೋ ಅಲ್ಲೆಲ್ಲ ಓಡಾಡೋದಿಲ್ಲ, ಅದು ಕಂಡಲ್ಲಿ ಎರಗದೆ ಕಂಡು ಕಂಡಲ್ಲಿ ಎರಗೋದಿಲ್ಲ, ಅದು ಅಲ್ಲೆಲ್ಲಿ ಹೋಗೋದಿಲ್ಲ. ಅವನು ಹೇಗೆ ತನ್ನವೋಲ್ ಪ್ರತಿಬಿಂಬ ಕಾಂಬುವ ದರ್ಪಣವ ಬಿಟ್ಟು, ದರ್ಪಣವನ್ನು ಕೂಡ ನೋಡೋದಿಲ್ಲ, ಕನ್ನಡಿಯನ್ನು ನೋಡೋದಿಲ್ಲ. ಇವೆಂಚುಯಲಿ ಹಿ ವಿಲ್ ಇಗ್ನೋರ್ ದ ಮಿರರ್ ಆಲ್ಸೋ, ಅಂದ್ರೆ ಆ ಸುತ್ತಮುತ್ತ ಈ ಮಿರರ್ ಹೇಗಿದೆ, ಆ ಮಿರರ್ ಅಂತ ಹೇಗಿದೆ, ಅದರ ಮೇಲೆ ಅವನು ಧ್ಯಾಸ ಹೋಗೋದಿಲ್ಲ. ಆ ಕನ್ನಡಿ ಒಳಗೆ ಇರುವ ತನ್ನ ಪ್ರತಿಬಿಂಬದ ಮೇಲೇ ಮನಸ್ಸಿರುತ್ತೆ. ಆದ್ದರಿಂದ ಹೇಗಾದರೆ ಕನ್ನಡಿಯನ್ನು ನೋಡುವ ವ್ಯಕ್ತಿ ಅವನು ಸುತ್ತಮುತ್ತಿರುವ ವಸ್ತುಗಳನ್ನು ನೋಡೋದಿಲ್ಲ, ಸುತ್ತಮುತ್ತಿರುವ ಜನಗಳನ್ನು ನೋಡೋದಿಲ್ಲ, ಕೊನೆಗೆ ಕನ್ನಡಿಯನ್ನೂ ನೋಡೋದಿಲ್ಲ, ಕನ್ನಡಿಯ ಒಳಗಿರುವ ತನ್ನದೇ ಆದ ಪ್ರತಿಬಿಂಬವನ್ನು ನೋಡ್ತಾನೆ, ಅದರ ಮೇಲೆ ಅವನು ಕಾನ್ಸಂಟ್ರೇಷನ್ ಇರುತ್ತೆ. ಸಾಧಾರಣವಾಗಿಯೇ ವಿಷಯ ಹೀಗಿದ್ದರೆ ಧನ್ಯರು ಇಳೆಯೊಳಗೆ ಎಲ್ಲ ಕಡೆಯಲ್ಲಿ ನಿನ್ನ ರೂಪವ ನೋಡಿ ಸುಖಿಸುತ್ತ ಸನ್ನುತಿಸುತ್ತ ಆನಂದ ವಾರಿಧಿಯೊಳಗೆ ಮುಳುಗಿಹರು. ಭಕ್ತರಾದವರು ಹೇಗಿದ್ದಾರೆ ಅಂದ್ರೆ ಧನ್ಯರು, ಅವರು ಧನ್ಯರು, ದೇ ಆರ್ ಬ್ಲೆಸ್ಡ್ ಒನ್ಸ್. ಯಾಕೆಂದ್ರೆ ಅವರು ಧನ್ಯರು ಇಲೆಯೊಳಗೆ ಎಲ್ಲ ಕಡೆ, ಇಲೆ ಅಂದ್ರೆ ಮೇಲೆ ಅರ್ಥ್ ಭೂಮಿ, ಇಲೆಯೊಳಗೆ ಈ ಭೂಮಿಯ ಒಳಗೆ ಎಲ್ಲ ಕಡೆಯಲ್ಲಿ ಎಲ್ಲ ಸ್ಥಾನಗಳಲ್ಲಿಯೂ ನಿನ್ನ ರೂಪವ ನೋಡಿ, ಭಗವಂತನ ರೂಪವನ್ನು ನೋಡಿ ಸುಖಿಸುತ್ತ ಸುಖವನ್ನು ಪಡೆಯುತ್ತಾ ಸನ್ನುತಿಸುತ್ತ ಚೆನ್ನಾಗಿ ಸ್ತೋತ್ರವನ್ನು ಮಾಡುತ್ತಾ ಆನಂದ ವಾರಿದಿಯೊಳಗೆ ಆನಂದ ಸಮುದ್ರದ ಒಳಗೆ ಮುಳುಗಿದ್ದಾರೆ. ಇಲ್ಲಿ ನೋಡ್ರಿ, ಕನ್ನಡಿಯ ನೋಡಿಕೊಳ್ಳುವ ವ್ಯಕ್ತಿ ಅವನು ಕನ್ನಡಿಯನ್ನು ಇಗ್ನೋರ್ ಮಾಡ್ತಾನೆ. ಆಗ ಮತ್ತು ಕನ್ನಡಿ ಬೇಕಾಗಿರುತ್ತಲ್ಲ, ಕನ್ನಡಿ ಇಗ್ನೋರ್ ಯಾಕೆ ಮಾಡ್ತಾನೆ ಅಂದ್ರೆ ಅಲ್ಲಿ ಕನ್ನಡಿಯ ಉದ್ದೇಶ ಅವನಿಗೆ ಆ ಡೈರೆಕ್ಷನ್ ಸೊ ಕನ್ನಡಿಯಲ್ಲಿ ಇರುವ ಪ್ರತಿಬಿಂಬವನ್ನು ನೋಡ್ತಾರೆ, ಅವನು ಸುತ್ತಮುತ್ತಿರುವ ವಸ್ತುಗಳನ್ನು ನೋಡಿದ್ಲ. ಹಾಗೆ ನಾವು ನಮ್ಮ ಒಳಗಿರುವ ಬಿಂಬ, ಇಲ್ಲಿ ಪ್ರತಿಬಿಂಬದಂತೆ ಭಗವಂತ ಬಿಂಬ ಪ್ರತಿಬಿಂಬ ಕನ್ನಡಿಯ ಒಳಗಿದೆ, ಹಾಗೆ ಭಗವಂತನ ಬಿಂಬ ನಮ್ಮ ಹೃದಯ ಆಕಾಶದ ಒಳಗೆ, ಹೃದಯವೇ ಒಂದು ಕನ್ನಡಿ ಅಂತಿದ್ದರೆ ಅದರ ಒಳಗೆ ಭಗವಂತನ ಬಿಂಬ ಇದೆ. ಸೊ ಆದ್ದರಿಂದ ಪ್ರತಿಬಿಂಬವನ್ನು ಮಾತ್ರ ನೋಡಿ ಕನ್ನಡಿಯನ್ನು, ಕನ್ನಡಿ ಸುತ್ತಮುತ್ತಿರುವ ವಸ್ತುಗಳನ್ನು ಹೇಗಾದರೆ ಇಗ್ನೋರ್ ಮಾಡ್ತಾರೋ, ಹಾಗೆ ಅಪರೋಕ್ಷ ಜ್ಞಾನಿಗಳಾದವರು ತಮ್ಮ ಹೃದಯ ಆಕಾಶದ ಒಳಗಿರುವ ಆ ಭಗವಂತನ ಸ್ವರೂಪವನ್ನು ನೋಡ್ತಾ 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 ಇನ್ನ ಎಲ್ಲವನ್ನೂ ಮರೀತಾರೆ, ತನ್ನ ದೇಹವನ್ನು ಮರೀತಾರೆ, ದೇಹದ ಸುತ್ತಮುತ್ತ ಇರುವ ವಸ್ತುಗಳನ್ನು ಮರೀತಾರೆ, ಎಲ್ಲವನ್ನು ಮರೆತು ಬಿಟ್ಟು ಅವರು ಭಗವಂತನ ಮೇಲೆ ಭಗವಂತ ಕಾಣಬೇಕು, ಭಗವಂತ ಕಾಣಬೇಕು ಅಂತ ಭಗವಂತನ ಮೇಲೆಯೇ ಮನಸ್ಸು ಹೋಗುತ್ತೆ. ಅಲ್ಲಿ ಅದಕ್ಕೆ ಆ ಉದಾಹರಣೆ ಸುಂದರವಾಗಿ ಕೊಡ್ತಾ ಇದ್ದಾರೆ, ಕನ್ನಡಿಯ ಕೈ ಪಿಡಿದು ನೋಳ್ಪಣ, ಕಣ್ಣುಗಳು ಕಂಡಲ್ಲಿ ಎರಗದೆ ಎಲ್ಲೆಲ್ಲೋ ಹೋಗದೆ ತನ್ನವೋಲ್ ಪ್ರತಿಬಿಂಬ ಕಾಂಬುವ, ತನ್ನ ಒಳಗಿರುವ ಪ್ರತಿಬಿಂಬವನ್ನು ನೋಡ್ತಾನೆ, ದರ್ಪಣವ ಬಿಟ್ಟು ದರ್ಪಣ ನೋಡೋದಿಲ್ಲ, ಕನ್ನಡಿಯನ್ನು ದರ್ಪಣದ ಕನ್ನಡಿ, ಕನ್ನಡಿಯನ್ನು ಬಿಟ್ಟು ಬಿಟ್ಟು ತನ್ನ ಪ್ರತಿಬಿಂಬವನ್ನೇ ಹೇಗೆ ನೋಡ್ತಾನೆ ಹಾಗೆ ನೋಡ್ತಾನೆ. ಅದಕ್ಕೆ ಧನ್ಯರು ಇಲೆಯೊಳಗೆ ಎಲ್ಲ ಕಡೆಯಲ್ಲಿ ನಿನ್ನ ರೂಪವ ನೋಡಿ ಸುಖಿಸುತ್ತ ಸನ್ನುತಿಸುತ್ತ ಆನಂದವಾರಿದೆಯೊಳಗೆ ಮುಳುಗಿರು. ನಿನ್ನ ಭಕ್ತರಾದವರು ಅವರು ಹೇಗಿರ್ತಾರೆ, ಧನ್ಯರು, ಅವ್ರು ಧನ್ಯರು, ದ ಬ್ಲೆಸ್ಡ್ ಒನ್ಸ್. ಅವರು ಇಲೆ ಒಳಗೆ, ಈ ಭೂಮಿಯ ಒಳಗೆ, ಈ ಭೂಮಿಯ ಮೇಲೆ ಎಲ್ಲ ಕಡೆಯಲ್ಲಿ ಎಲ್ಲ ಸ್ಥಾನಗಳಲ್ಲಿಯೂ ನಿನ್ನ ರೂಪವ ನೋಡಿ, ಭಗವಂತನ ರೂಪವನ್ನು ನೋಡ್ತಾ ಸುಖಿಸುತ್ತಾ ಸುಖವನ್ನು ಪಡೆಯುತ್ತಾ ಸನ್ನುತಿಸುತ್ತಾ ಚೆನ್ನಾಗಿ ಸ್ತೋತ್ರವನ್ನು ಮಾಡುತ್ತಾ ಆನಂದ ವಾರಿದಿಯೊಳಗೆ ಮುಳುಗಿರುವರು, ಆನಂದ ಸಮುದ್ರದ ಒಳಗೆ ಮುಳುಗಿದ್ದಾರೆ ಅಂತೇಳಿ. ಸೊ ಇಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಪ್ರತಿಬಿಂಬ ಮಾತ್ರ ನೋಡ್ತಾನೆ ಬಿಂಬನಾದವನು, ನಾವೆಲ್ಲರೂ ಪ್ರತಿಬಿಂಬರು, ನಾವು ಬಿಂಬವನ್ನು ಮಾತ್ರ ನೋಡಬೇಕು. ಇಲ್ಲಿ ಬಿಂಬ ಪರಮಾತ್ಮ, ಪ್ರತಿಬಿಂಬ ಸದೃಶರಾದವರು ಬಿಂಬರೂಪನಾದ ಭಗವಂತನನ್ನು ನೋಡಿದರೆ ಅಪರೋಕ್ಷ ಜ್ಞಾನಿಗಳು ಅವರಿಗೆ ಬೇರೆ ವಸ್ತುಗಳ ಚಿಂತನೆ ಬರೋದಿಲ್ಲ. ಭಗವಂತನ ಬಿಂಬ ಸಾಕ್ಷಾತ್ಕಾರವಾದವರಿಗೆ ಬಿಂಬವನ್ನು ನೋಡಿ ಧ್ಯಾನ ಮಾಡಿದರೆ ಸಾಕು ಸಾಕು ಸಾಕು, ಅದೇ ಬೇಕು, ಇನ್ನು ಬೇರೆ ಯಾವುದು ಬೇಡ ಅಂತ ಅನಿಸುತ್ತೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಕನ್ನಡಿಯ ಕೈ ಪಿಡಿದು ನೋಳ್ಪಣ, ಕಣ್ಣುಗಳು ಕಂಡಲ್ಲಿ ಎರಗದೆ ತನ್ನವೋಲ್ ತನ್ನದಂತೆ ಇರುವ ಪ್ರತಿಬಿಂಬವನ್ನು ಕಾಂಬುವ ನೋಡ್ತಾನೆ, ದರ್ಪಣವ ಬಿಟ್ಟು ಆ ದರ್ಪಣವನ್ನು ದರ್ಶನವನ್ನು ಅದನ್ನು ಕೂಡ ಅವನು ಬಿಟ್ಟು ಬಿಡ್ತಾನೆ, ಅದಂದ್ರೆ ಅದರ ಮೇಲೆ ದೃಷ್ಟಿ ಹೋಗೋದಿಲ್ಲ, ಅದರ ಕನ್ನಡಿಯ ಒಳಗಿರುವ ಪ್ರತಿಬಿಂಬದ ಮೇಲೆ ದೃಷ್ಟಿ ಇದ್ದಂತೆ ಆ ಪ್ರತಿಬಿಂಬದಂತೆ ಭಗವಂತ ಬಿಂಬ, ನಾವು ಪ್ರತಿಬಿಂಬರು. ಇಲ್ಲಿ ರಿವರ್ಸ್ ಅಂದ್ರೆ ನಮ್ಮ ಹೃದಯಾಕಾಶದ ಒಳಗೆ ಇರುವ ಬಿಂಬರೂಪನಾದ ಆ ಭಗವಂತನನ್ನು ನಾವು ಚಿಂತನೆ ಮಾಡುವಂತಹ ಅಪರೋಕ್ಷ ಜ್ಞಾನಿಗಳೇ ಆಗಿದ್ದಾರೋ ಆ ಅಪರೋಕ್ಷ ಜ್ಞಾನಿಗಳು ಕನ್ನಡಿಯನ್ನು ನೋಡೋದಿಲ್ಲ, ಅಂದ್ರೆ ತಮ್ಮದೇ ಆದ ತಮ್ಮ ಸ್ವರೂಪವೇ ಕನ್ನಡಿ, ಅದನ್ನು ನೋಡೋದಿಲ್ಲ, ಈ ದೇಹವನ್ನು ನೋಡೋದಿಲ್ಲ, ಯಾವುದನ್ನು ನೋಡೋದಿಲ್ಲ. ಅವರು ಏನು ನೋಡ್ತಾ, ಭಗವಂತನ ಸ್ತೋತ್ರ ಮಾಡ್ತಾ ಆನಂದ ಸಮುದ್ರದ ಒಳಗೆ ನಿಂತು ಆ ಭಗವಂತನನ್ನು ಮಾತ್ರ ಹೃದಯಾಕಾಶದೊಳಗೆ ಭಗವಂತ ಕಾಣ್ತಾನೆ. ಅಪರೋಕ್ಷ ಸಿದ್ಧವಾಯಿತು ಅಂದರೆ ಅಪರೋಕ್ಷದ ಮೂಲಕವಾಗಿ ಬಂದ ಆ ಬಿಂಬದರ್ಶನವನ್ನು ಮಾಡ್ತಾ ಇತ್ತು, ಮೈ ಮರೆತಿರ್ತಾರೆ ಅವರು. ಭಗವಂತನನ್ನು ಮಾತ್ರ ನೋಡಿ ಬೇರೆ ಯಾವುದು ಬೇಡ ಅಂತಿರ್ತಾರೆ. ಕನ್ನಡಿಯಲ್ಲಿ ಪ್ರತಿಬಿಂಬ ಮಾತ್ರ ಬೇಕು, ಬೇರೆ ಬೇಡ ಅಂತ ಹೇಳಿದಂತೆ. ಕನ್ನಡಿ ಬೇಡ, ಏನು ಬೇಡ, ಭಗವಂತ ಬೇಕು, ಇನ್ನ ಬೇರೆ ಯಾವುದು ಬೇಡ ಅಂತೇಳಿ ಎಲ್ಲವನ್ನು ಬಿಟ್ಟು ಭಗವಂತನನ್ನು ನೋಡ್ತಾರೆ. ಅದಕ್ಕೆ ಧನ್ಯರು ಇಲೆಯೊಳಗೆ ಎಲ್ಲ ಕಡೆಯಲ್ಲಿ ನಿನ್ನ ರೂಪವ ಭಗವಂತನ ರೂಪವನ್ನು ನೋಡಿ ನೋಡಿಬಿಟ್ಟು ಸುಖಿಸುತ್ತ ಸುಖ ಪಡ್ತಾ ಸನ್ನುತಿಸುತ್ತ ಸಮ್ಯಕ್ ನುತಿಸುತ್ತ ಚೆನ್ನಾಗಿ ಸ್ತೋತ್ರ ಮಾಡ್ತಾ ಆನಂದ ಸಮುದ್ರ ಒಳಗೆ ಮುಳುಗಿದ್ದಾರೆ ಭಕ್ತರಾದವರು ಅಂತ ಹೇಳಿ ಇಲ್ಲಿ ಒಂದು ಸುಂದರವಾದ ಉದಾಹರಣೆ ಮೂಲಕವಾಗಿ ಬಿಂಬವನ್ನು ಪ್ರತಿಬಿಂಬ ಕನ್ನಡಿಯಲ್ಲಿರುವ ಪ್ರತಿಬಿಂಬವನ್ನು ನೋಡಬೇಕಂತ ಬಯಸಿದವನು ಆ ಕನ್ನಡಿಯ ಮೇಲೆ ಅವನ ಮನಸ್ಸು ಹೋಗೋದಿಲ್ಲ. ಹಾಗೆ ನಮ್ಮ ಹೃದಯಾಕಾಶದ ಒಳಗೆ ಬಿಂಬರೂಪನಾಗಿರುವ ಭಗವಂತನನ್ನು ನೋಡಬೇಕನ್ನುವ ಉತ್ಕಂಠೆ ಇರುವವರಿಗೆ ಬೇರೆ ವಿಷಯಗಳ ಕಡೆ ಅವರ ಮನಸ್ಸು ಹೋಗೋದಿಲ್ಲ ಅಂತ ಹೇಳಿ ಇಲ್ಲಿ ಈ 13ನೇ ಪದ್ಯದಲ್ಲಿ ಅದನ್ನು ಹೇಳಿದ್ದಾರೆ. 14ನೇ ಪದ್ಯದಲ್ಲಿ ಆ ಒಂದೊಂದು ಅನ್ನದ ಅಭಿಮಾನಿಗಳು ದೇವತೆಗಳು ಆ ದೇವತೆಗಳ ಒಳಗಿರುವ ಭಗವತ್ ರೂಪಗಳ ಚಿಂತನೆಯನ್ನು ಹೇಳ್ತಾ ಹೋಗ್ತಾರೆ. ಅದು 14ನೇ ಪದ್ಯದಲ್ಲಿ, ಅದನ್ನು ನಾವು ನೆಕ್ಸ್ಟ್ ಕ್ಲಾಸ್ ನೋಡೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ಶಾರ್ಟ್ ಸೆಷನ್ ಮಾಡ್ತಾ ಇದ್ದೀನಿ. ಶ್ರೀ ಕೃಷ್ಣಾರ್ಪಣ ಮಸ್ತು. ಕಾಯನವಾದ ಮನಸ್ಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾವ ಅನುಸುಸ್ವಭಾವ ಕರೋಮಿ ವಿದ್ಯುತ್ ಸಕಲಂ ಪರಸ್ಮೆ ಶ್ರೀಮನ್ನಾರಾಯಣ ಶ್ರೀ ಕೃಷ್ಣಾರ್ಪಣ ಮಸ್ತು.